ನೋಡಿ, ತರಕಾರಿ ಮರ ರಾತ್ರಿ 10 ಗಂಟೆ ಆಗಿರುತ್ತೆ, ದೂರದ ಹಳ್ಳಿಗೆ ಹೋಗಬೇಕು, ಒಂದು ಮೂಟೆಗಟ್ಟೆ ಉಳ್ಕೊಂಡ್ಬಿಟ್ಟಿದೆ. ಏನು ಮಾಡ್ತೆ? ಮೊದಲು ಆವರಿ ಮಾಡಿದ ರೇಟೇ ಬೇರೆ, ಆಗಿನ ರೇಟೇ ಬೇರೆ. ಆ ಎಷ್ಟು ತೊಗೊಂಡೋಗಿ ಮರ ಅಂತ ಹೇಳಿಬಿಡ್ತಾರೆ ರೆಡಿ ಅಂತ. ಮೊದಲು ಒತ್ಕೊಂಡು ಯಾರು ಹೋಗ್ಬೇಕು ಈ ಮಧ್ಯೆ ಅಂತ ಹೇಳಿಬಿಟ್ಟು ಮನೆ ಸೇರಬೇಕಾಗಿದೆ. ಇವೆಲ್ಲ ಇಟ್ಕೊಂಡು ಏನು ಮಾಡೋಣ ನಾವೀಗ? ನೋಡಿ, ತಮ್ಮ ಮನೆ ಒಂದು 4-5 ಕಿಲೋಮೀಟ್ರ್ ದೂರ ಇದ್ದ ಮನೆಗೆ ಎಲ್ಲ ಬಿಟ್ಟುಬಿಡ್ತಾನೆ. ಇನ್ನು ವೈಕುಂಠ ಲೋಕಕ್ಕೆ ಹೋಗಿ ಇಟ್ಕೊಂಡು ಏನು ಮಾಡ್ತಾನೆ ಈ ಮಧ್ಯೆ? ತೊಗೊಂಡೋಗಿ ಮರ ಎಲ್ಲ ಬಿಟ್ಟು ಹೋಗ್ಬಿಡ್ತಾನೆ ಕಡೆ. ಏನು ಕೂಡ ಆಗ ವೈರಾಗ್ಯ ಯಾತಕ್ಕೆ ಬರುತ್ತೆ ಅಂದರೆ ಅವಾಗ ಅರ್ಥ ಆಗುತ್ತೆ. ತನ್ನ ಮನೆಯ ಮಹತ್ವ ಗೊತ್ತಾದವನು ವೈರಾಗ್ಯ ಬಂದೇ ಬರುತ್ತೆ. ಆಗ ಹೊತ್ಕೊಂಡು ಹೋಗೋದಕ್ಕಿಂತ ಕೊಟ್ಟು ಹೋಗೋದು ವಾಸಿ ಅಷ್ಟೇ. ಮತ್ತು ದೇವ ಜ್ಞಾನಿಗಳು ಯಾತಕ್ಕೆ ಕೊಡ್ತಾರೆ, ಅನುಗ್ರಹ ಮಾಡ್ತಾರೆ. ಇದೆಲ್ಲ ಒಯ್ಲಕ್ಕೆ ಅವ್ರಿಗೆ ಬೇಜಾರು, ರಾಯರೆಲ್ಲ ಕೊಟ್ಟೋಗ್ಬಿಡ್ತಾರೆ, ಇದೆಲ್ಲ ಇಟ್ಕೊಂಡು ನಾವೇನು ಮಾಡೋಣ ಅಂತ ಹೇಳಿಬಿಟ್ಟು ಅಲ್ಲಿ ಹೋಗಿ ಕೇಳಿದವ್ರಿಗೆಲ್ಲ ಕೊಟ್ಟೋಗ್ಬಿಡೋದಷ್ಟೇ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಜ್ಞಾನಿಗಳು ಯಾತಕ್ಕೆ ಕೊಡ್ತಾರೆ ಎಂಬುದಕ್ಕೆ ಅರ್ಥ ಆಗುತ್ತೆ. ಜ್ಞಾನಿಗಳು ಯಾತಕ್ಕೆ ಕೊಡ್ತಾರೆ ಅಂದರೆ ಈ ಪುಣ್ಯ ಅಲ್ಲಿ ಉಪಯೋಗಕ್ಕೆ ಬರೋದಿಲ್ಲ, ಸುಮ್ಮನೆ ವೇಸ್ಟ್ ಯಾಕೆ ಮಾಡಬೇಕು ಅಂತ ಕೇಳಿದವ್ರಿಗೆ ಕೊಟ್ಟು ಹೋಗ್ತಾರಷ್ಟೇ. ಇದು ಸೇವಾ, ಯಾರು ಭಕ್ತಿಯಿಂದ ಸೇವಿಸ್ತಾರೋ ಅದು ಕೊಡ್ತಾರೆ ಅಂತ ಕೆಲಸಕ್ಕೆ ಬರೆದವ್ರಿಗೆ ಕೊಡೋದಿಲ್ಲ. ಯಾರು ಆಯಾ ವಸ್ತು ತೊಗೊಳ್ಳೋಕೆ ಅರ್ಹತೆ ಆಗಿರ್ತಾರೋ ಅವ್ರಿಗೆ ಕೊಡುತ್ತಾರೆ. ಇದು ಪದ್ಧತಿ. ಆ ದೃಷ್ಟಿಯಿಂದ ನಿತ್ಯ ಲೋಕದ ವಿಚಾರ ಮಾಡೋದು ಮುಖ್ಯವಾದ ಕರ್ತವ್ಯ ಅಂತ ಹೇಳ್ತಾ ಪರಮಾತ್ಮ ಮುಂದುವರಿಸ್ತಾ ಇದ್ದಾರೆ. ಈ ಶ್ಲೋಕಗಳು ತುಂಬ ಇದೆ. ಪ್ರವಚನ ಭಾನುವಾರದವರೆಗೂ ಇಲ್ಲ, ನಾಳೇನೆ ಕೊನೆ. ಈ ಸಲ ಪ್ರವಚನ ನಾಳೇನೆ ಕೊನೆ. ಆದ್ದರಿಂದ ಅದಕ್ಕೆ ಕಾರಣ ಈಗಂತ ಹೇಳಿದಂತೆ ಭಾನುವಾರ ದಿವಸ ಪುಸ್ತಕದ ಬಿಡುಗಡೆ ಕಾರ್ಯಕ್ರಮ ಸೇರೋದ್ರಿಂದ ಅವತ್ತಿರೋದಿಲ್ಲ. ನಾಡಿದ್ದಿಲ್ಲಿ ಗಣೇಶನ ಹಬ್ಬ, ಪೆಂಡಾಲ್ ನೋಡಿರ್ತೀರಿ ಈಗಾಗಲೇ ಹಾಕ್ತಾ ಇದ್ದಾರೆ. ಅದು 5-6 ಗಂಟೆಗೆ ಗಲಾಟೆ ಶುರುವಾಗಿಬಿಡುತ್ತೆ. ಆದ್ದರಿಂದ ಪ್ರವಚನ ಕೇಳಿಸೋದೇ ಇಲ್ಲ. ಆದ್ದರಿಂದ ಅವತ್ತು ಶನಿವಾರನೂ ಪ್ರವಚನ ಇರೋದಿಲ್ಲ, ಭಾನುವಾರನೂ ಪ್ರವಚನ ಇರೋದಿಲ್ಲ. ಅದಕ್ಕೆ ನಾಳೆನ ಪ್ರವಚನ ಮಂಗಳ ಆಗಬೇಕಾದ್ದರಿಂದ ಇರೋ ಶ್ಲೋಕ ಸಿಕ್ಕಾಪಟ್ಟೆ ಶ್ಲೋಕ ಇದೆ. ಈಗ 5-6 ಶ್ಲೋಕ ಅಷ್ಟೇ ಇದೆ 20 ಶ್ಲೋಕದೊಳಗೆ. ಆದಷ್ಟು ವೇಗವಾಗಿ ಮುಂದಿನ ಶ್ಲೋಕಗಳನ್ನು ನೋಡಿ ಅದರ ಸಾರಾಂಶ ಏನು ಅನ್ನೋದನ್ನು ತಿಳ್ಕೊಳ್ಬೇಕು. ಪರಮಾತ್ಮ ಹೇಳ್ತಾನೆ, ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಮನಃಷ್ಠಾನಿ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಇದೊಂದು ಅತ್ಯಂತ ಒಗಟಿನ ಶ್ಲೋಕ ಇದೆ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಮನಃಷ್ಠಾನಿ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ತುಂಬ ಜನಕ್ಕೆ ಇದು ಅನೇಕ ಅರ್ಥ ಕೊಡ್ತಕ್ಕಂಥ ಶ್ಲೋಕ. ತಪ್ಪರ್ಥ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಉದ್ಧಾರ ಇಲ್ಲದೆ ಹೋದರೆ ಇಲ್ಲ. ಅಲ್ಲಿ ಹೇಳ್ತಾರೆ, ಅನೇಕ ಏನು ತಿಳ್ಕೊಂಡ್ಬಿಟ್ರು, ಜೀವಭೂತ ಸನಾತನ ಮಮ ಅಂಶ, ಎಲ್ಲ ದೇವರು ನನ್ನ ಅಂಶ ಅಂತ ಅರ್ಥ ಮಾಡಿಕೊಂಡು, ಎಲ್ಲ ದೇವರು ಪರಮಾತ್ಮನ ಅಂಶ. ಇದು ಮೇಲ್ನೋಟಕ್ಕೆ ಈ ಶ್ಲೋಕದ ಅರ್ಥ ಅನೇಕ ಹಾಗೆ ಮಾಡ್ಕೊಂಡಾಗಿದೆ. ಈಗಾಗಲೇ ನಮ್ಮ ದೇವರೆಲ್ಲ ಚೀಫ್ಸ್ ಆಫ್ ದಿ ಸೇಮ್ ಬ್ಲಾಕ್ ಅಂತ ಕರೀತಾರೆ. ದೊಡ್ಡ ಬಂಡೆ ಇರುತ್ತೆ, ಒಡಿತಾನೆ ಕಲ್ಲು ಹಾರುತ್ತೆ, ಒಂದು 4 ಪುಡಿಗಳು ಹಾರುತ್ತೆ. ಯಾವ ಪುಡಿ ಅವು? ಬಂಡೆ ಪುಡಿ ಅಷ್ಟೆ. ಸೊ ಬ್ರಹ್ಮ ದೊಡ್ಡ ದೇವರಿದ್ದಾನೆ, ಅವನ ತುಣುಕುಗಳನ್ನು ಅವೆಲ್ಲ ಕೂಡ ಅನ್ನೋ ಒಂದು ಕಲ್ಪನೆ ಮುಂದಿಟ್ಟವರು ಇದ್ದಾರೆ. ನೋಡೋದಕ್ಕೆ ಇದು ಭಾರಿ ಖುಷಿಯಾಗುತ್ತೆ. ಕೇಳಿದರೆ, ಓ ನಾವೆಲ್ಲ ಬ್ರಹ್ಮನೇ ಅಂತ ಹೇಳಿಬಿಟ್ಟು. ಆದರೆ ಉಪಯೋಗ ಏನಾದ್ರೆ ಅಷ್ಟು ತಿಳ್ಕೊಂಡು ಮಾತ್ರಕ್ಕೇನೆ. ನಿಜವಾಗಲೂ ಅಷ್ಟು ನಿಜ ಆಗಿದ್ದೇನೆ ಹೇಗಿರಬೇಕಾಗಿತ್ತು? ನೀವೀಗ ಬಂಗಾರದ ಧೂಳು ಹೇಗಿರುತ್ತೆ? ಬಂಗಾರದ ಹೊಳಿತಾ ಇರುತ್ತೆ. ಕಪ್ಪು ಹೊಳಿಯಿದ್ರೆ ಬಂಗಾರದ ಧೂಳು ಅಂದರೆ ನಿಮ್ಗೆ ಬಂಗಾರನೇ ಅರ್ಥ ಆಗಿಲ್ಲ ಅಂತ. ಬಂಗಾರದ ಒಂದು ಸಣ್ಣ ಪುಟ್ಟ ಆಭರಣಗಳಲ್ಲ, ಅದರ ಧೂಳಿಗಷ್ಟು ಬೆಲೆ ಇದೆ. ಅದಕ್ಕೆ ಧೂಳಿಗಷ್ಟು ಬೆಲೆ ಇದೆ, ಯಾಕೆಂದರೆ ಬಂಗಾರದ ಧೂಳು ಬಂಗಾರದ ಧೂಳೇನೆ. ಆ ಥರ ಮಣ್ಣು ಧೂಳು ಇದೆ, ಇದನ್ನು ತಳ್ಳುತ್ತೆ, ಒರೆಸಿ ಬಿಡುತ್ತೆ, ಆ ಬಂಗಾರದನ್ನು ಒರೆಸಿ ಬೆಳ್ಕೊಂಡು ಹೋಗ್ತಾನೆ ಆ ಕಡೆ. ಅಷ್ಟು ವ್ಯಾಲ್ಯೂ ಇದೆ ಅದು. ಅಂದಮೇಲೆ ಪರಮಾತ್ಮನ ನಾವೆಲ್ಲ ತುಣುಕುಗಳಾಗಿದ್ದು ಹೇಗಿರಬೇಕಾಗಿತ್ತು? ನಾವೀಗ ಉಪನಿಷತ್ ಹೇಳಿದೆ, ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ನಾವೆಲ್ಲ ಪೂರ್ಣರಾಗಿರಬೇಕಾಗಿತ್ತು, ದುಃಖದ ಹೆಸರೇ ಇರಬಾರ್ದಾಗಿತ್ತು ನಮಗೆ. ಸುಖ ತುಂಬಿ ತುಳುಕಬೇಕಾಗಿತ್ತು. ಆ್ಯಕ್ಚುಲಿ ನಾ ಆಗ್ತಿರೋ ರಿವರ್ಸ್. ಈಗ ದುಃಖನೇ ತುಂಬಿ ಸುಖ ಹೋಗ್ತಾ ಇದೆ ಅಂದಮೇಲೆ ನಾವು ಪರಮಾತ್ಮನ ಈ ಅಂಶಗಳಲ್ಲ ಅಂತ ನಮ್ಮ ಅನುಭವ ಸಿದ್ಧ. ಯಾರೋ ಮಾತು ಕೇಳಬೇಕಾಗಿಲ್ಲ, ನಮ್ಮ ಅನುಭವ ಏನು ಹೇಳುತ್ತೆ ನೋಡಿ. ಈಗ ನಮ್ಮ ಎಕ್ಸ್ಪೀರಿಯೆನ್ಸ್ ಏನಿದೆ, ಈಗ ಯಾರೋ ಬರ್ತಾರೆ ಬೆಂಕಿ ತಣ್ಣಗಿದೆ ಮುಟ್ಟಾಯಿ ಅಂತ ಕೇಳಿದರೆ, ನೀನು ಮುಟ್ಟ ನಾನು ಮುಟ್ಟೋದಿಲ್ಲ ಅಂತ ಹೇಳ್ತಾನೆ. ಈಗ ನನಗೆ ಗೊತ್ತಿದೆ ಬೆಂಕಿ ಆಗಿರುತ್ತೆ ಅಂತ ಹೇಳ್ತಾನೆ. ಅವನು ಹೇಳಿದ ಮಾತ್ರಕ್ಕೆ ಮುಟ್ಲಕ್ಕೆ ಹೋಗೋದಿಲ್ಲ. 10 ರೂಪಾಯಿ ಕೊಟ್ಟ ಎಷ್ಟು ಕೊಟ್ಟರು ಮುಟ್ಟೋದಿಲ್ಲ ಅಂತ, ಎಷ್ಟು ಕೊಟ್ಟರು ಮುಟ್ಟೋದಿಲ್ಲ, ನಾನು ಕೈ ಕಟ್ಟಿಸಿಡ್ರ ತಯಾರಿಲ್ಲ ಅಂತ ಹೇಳಿಬಿಡ್ತಾನೆ. ಆ ಥರ ಇವತ್ತು ಅನುಭವ ಇದ್ದವನು. ನಾವೆಲ್ಲ ಜೀವರ ಪರಮಾತ್ಮನ ಅಂಶಗಳು ಅಂತ ಹೇಳಿದರೆ ಎಂದೆಂದೂ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಅನ್ಫಾರ್ಚುನೇಟ್ಲಿ 99% ಜನ ಮೊದಲೇ ಹೇಳಿದೆ ಶಾಸ್ತ್ರ ಬಿಟ್ಟವರು. ಇನ್ನು ಶಾಸ್ತ್ರ ತಿಳಿದವರಲ್ಲಿ ತುಂಬ ಜನಕ್ಕೇನಿದೆ ಗೊತ್ತೇನು? ನಾವೆಲ್ಲ ದೇವರ ಅಂಶ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ತಪ್ಪದು, ನಮ್ಮ ಎಲ್ಲರೂ ದೇವರ ಅಂಶ ಆಗಿದ್ದಿದ್ರೆ ನಾವೆಲ್ಲ ಸುಖವಾಗಿರಬೇಕಾಗಿತ್ತು. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮುಗಿದೋಯ್ತು. ಸರಿಯಾಗಿ ಅರ್ಥ ಮಾಡ್ಬೋದು. ಊಟ ಅಂತ ಹಾಕ್ತಾರೆ, ಇಲ್ಲ ಇಲ್ಲ ಬರೀ ತಿಂಡಿ ಕಾಫಿ ಬರ್ತಾ ಇದೆ, ಇದ್ಯಾವ ಊಟ ಅಂತ ಕೇಳ್ತಾರೆ. ಊಟಕ್ಕೂ ತಿಂಡಿಗೆ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಈಗ ಬ್ರಹ್ಮನ ಆನಂದಕ್ಕೂ ನಮ್ಮ ಆನಂದಕ್ಕೆ ಎಷ್ಟು ವ್ಯತ್ಯಾಸ ಇದೆ. ನಮ್ಮದೆಲ್ಲ ಲಿಮಿಟೆಡ್ ಆಗಿರೋದು. ಉದಾಹರಣೆಗೆ ಕೃಷ್ಣ ಇದ್ದಾನೆ, ಆತ ನಾರಾಯಣನ ಅಂಶ. ಕೃಷ್ಣ ಇದ್ದಾನೆ, ನಾರಾಯಣನ ಅಂಶ ನಮಗೆ ಗೊತ್ತಿದೆ. ಅದ್ರ ಪರಿಣಾಮ ಏನು? ಅರ್ಜುನ ನೋಡು ನನ್ನ ರೂಪ ಅಂದು ವಿಶ್ವರೂಪ ತೋರಿಸ್ಬಿಡ್ತಾನೆ. ಮುಗಿದೋಯ್ತು. ಅಂಶ ಅಂತ ತೋರಿಸಿ ವಿಶ್ವರೂಪವನ್ನು ತೋರಿಸ್ತಾನೆ. ಇವತ್ತು ನಮಗೆ ಅಲ್ಲಿ ತೋರಿಸೋಕೆ ಬಂದರೆ ಕರೆಕ್ಟ್ ಆಗ್ಬೋದು. ಇವನ ರೂಪ ನೋಡಿದರೆ ಯಾರು ಫೋಟೋ ಕೂಡ ತೆಗೆಯೋದಿಲ್ಲ ಅಂಥ ರೂಪದಲ್ಲಿ ಇರ್ತಾನೆ. ಅರ್ಜುನ ನೋಡಿದ್ದಾಗ ವಿಶ್ವದ ದೇವತೆಗಳು ನೋಡ್ತಾರೆ ರೂಪವನ್ನು. ಅರ್ಜುನ ಕುಣದಾಡಿ ಬಿಡ್ತಾನೆ, ಏನು ಕೃಷ್ಣ ಎಷ್ಟು ಜನ್ಮದ ಭಾಗ್ಯ ಇದು, ಅದನ್ನು ನೋಡಲಿಕ್ಕೆ ಸಾಧ್ಯವಾಗೋದಿಲ್ಲ, ಎಂಥ ತೇಜಸ್ಸು ಅಂತ ಹೇಳಿಬಿಟ್ಟು ಆಶ್ಚರ್ಯ ಪಡ್ತಾರೆ. ಅಂದಮೇಲೆ ಎಲ್ಲಿಯ ಪರಮಾತ್ಮ, ಎಲ್ಲಿಯ ಜೀವರು. ಇವತ್ತು ಯಾವನಾರು ಜೀವನ ದೇವರಂತ ಕರೆಯೋಣ, ಏನೋ ತಪ್ಪಲ್ಲ. ಅವನು ಅವನ ವಿಶ್ವರೂಪ ತೋರಿಸ್ಬೇಕು, ಅವನು ವಿಶ್ವರೂಪ ತೋರಿಸ್ಬೇಕು. ಮಣ್ಣು ತಿಂದಾಗ ಬಾಯಿ ತೆಗೆದ್ರೆ ಬ್ರಹ್ಮಾಂಡ ಕಾಣಿಸ್ಬೇಕು ಅದರೊಳಗೆ. ಮಣ್ಣು ತಿನ್ನೋದು ಕಾಣಿಸ್ತದೆ ಹೊರತು ಬ್ರಹ್ಮಾಂಡ ಕಾಣಿಸೋದಿಲ್ಲ ಅದರೊಳಗೆ. ಮಣ್ಣು ಮುಕ್ಕಿ ಮರುಳಾಗುವರೆ ದಾಸರ ಇಡ್ತಾರಲ್ಲ, ಮಣ್ಣು ತಿಂತಾನೆ ಹೊರತು ಇದೆಲ್ಲ ಸಾಧ್ಯ ಇಲ್ಲ. ಸೊ ಇದನ್ನೆಲ್ಲ ತಲೆಯಲ್ಲಿ ಹಾಕ್ಕೊಳ್ಳೋ ಪ್ರಸಂಗ ಇಲ್ಲ. ಮತ್ತು ವಾಕ್ಯ ಇದೆಯಲ್ಲ, ಏನು ಮಾಡಬೇಕು ಅದಕ್ಕೆ? ಇಡೀ ಜಗತ್ತಿಗೆ ಸಮಸ್ಯೆ ಆಗಿದ್ದ ಶ್ಲೋಕ. ಯಾರು ಹೇಳಿದ್ರೆ ಅವ್ಳು ಬಿಡ ಏನು ಹೇಳ್ತಾನೆ, ಕೃಷ್ಣ ಹೇಳ್ತಾ ಇದ್ದಾನೆ. ಯಾರದೋ ಮಾತನ್ನು ಬಿಸಾಕಿಬಿಟ್ರೆ ತೊಂದರೆ ಆಗ್ತಿರಲಿಲ್ಲ, ನಮ್ಮ ಮನಸ್ಸಿಗೆ ಯಾವ್ದು ಹಿಡಿಸಲು ಬಿಟ್ಬಿಡ್ತೇವೆ ನಾವು ಅದನ್ನು. ಆದರೆ ದೇವ್ರು ಹೇಳಿದ್ದಾನೆ ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತೇನು ಅದರ ಅರ್ಥ? ಎಷ್ಟು ಚೆನ್ನಾಗಿ ಆಚಾರ್ಯ ಬರ್ತಾರೆ, ಜೀವ ಇದ್ದಾನಲ್ಲ ಅವನು ಎಂಥವನು ಗೊತ್ತೇನಯ್ಯ ಅರ್ಜುನ. ಮಮೈವ ಅಂಶಃ, ಮಮ ಅಂಶಃ ಏವ ಅಂದರೆ ಅರ್ಥ ಏನಂತ ಕೇಳಿದರೆ, ಜೀವನ ಶಕ್ತಿ ನೋಡಿದ್ದೇವಲ್ಲ, ಜೀವ ಎಷ್ಟೆಷ್ಟು ಕೆಲಸ ಮಾಡ್ತಾನೆ ಗೊತ್ತೇ. ಇವತ್ತಿನ ದಿವಸ ಚಂದ್ರಲೋಕಕ್ಕೆ ಹಾರ್ತಾನೆ, ಆಕಾಶಕ್ಕೆ ಹಾರ್ತಾನೆ, ಏನೇನು ಮಾಡ್ತಿದ್ದಾನೆ, ವಂಡರ್ಸ್ ಮಾಡ್ತಾ ಇದ್ದಾನೆ. ಹಬ್ಬ ಅಂತ ಅನಿಸುತ್ತೆ ನಿನಗೆ, ಆದರೆ ನನ್ನ ಶಕ್ತಿಯ ಮುಂದೆ ಅವನ ಅಂಶ ಅಷ್ಟೇ, ಚೂರಷ್ಟೇ. ಇದು ಪರಮಾತ್ಮ ಹೇಳ್ತಾರೆ. ಇವತ್ತು ದೇವರ ಶಕ್ತಿಯ ಮುಂದೆ ಸೂರ್ಯನ ನೋಡಿಬಿಡ್ತಾರೆ. ರಾತ್ರಿ ಇಷ್ಟೆಲ್ಲ ಬೆಳಕು ನೋಡಿದ ತಕ್ಷಣ ಮಕ್ಕಳಿಗೆ ಸೂರ್ಯನ ಬಗ್ಗೆ ಹೇಳಬೇಕಾಗಿದೆ. ಎಷ್ಟು ಬೆಳಕಿರುತ್ತೆ ಅಂತ ಹೇಳಿದರೆ ಕೇಳ್ತಾನೆ ಹುಡುಗ, ಇಷ್ಟು ಬೆಳಕಿರುತ್ತಾ ಅಂತ ಕೇಳುತ್ತಾನೆ. ಇಷ್ಟು ಬೆಳಕಿರುತ್ತಾ? ಛೇ, ಇಷ್ಟು ಬೆಳಕಲ್ಲ. ಆಮೇಲೆ ಸೋಡಿಯಂ ಬೆಳಕು ಎಲ್ಲ, ಇಷ್ಟು ಬೆಳಕಿರುತ್ತಾ? ಈ ಬೆಳಕಲ್ಲ, ಸೂರ್ಯನ ಬೆಳಕು ಹೇಗಿರುತ್ತೆ? ಈ ಎಲ್ಲ ಬೆಳಕು ಸೇರಿಸಿಬಿಟ್ರೆ ಅಯ್ಯೋ ಎಲ್ಲ ಸೇರಿ ಅದ್ರ ಮುಂದೆ ಏನೂ ಅಲ್ಲ. ಎಷ್ಟೇ ಫ್ರ್ಯಾಕ್ಷನ್ ಇದ್ದ ಲೆಕ್ಕ. ಅಂಶ ಅಂದರೆ ಫ್ರ್ಯಾಕ್ಷನ್ ಅಂತ, ಚಿಪ್ ಅಂತ ಅರ್ಥ ಅಲ್ಲ. ಅದಕ್ಕೆ ಚಿಪ್ಸ್ ಆಫ್ ದಿ ಸೇಮ್ ಬ್ಲಾಕ್ ಅಲ್ಲ ಅಂದರೆ ಹೋಲಿಸ್ಬೇಕಾದ್ರೆ ಹೇಳ್ತಾರೆ. ಅವನ ಮುಂದೆ ನನ್ನ ಪಾದ ಧೂಳಿಗೆ ಸಾಟಿ ಅಲ್ಲ, ಹೇಳೋ ಇಡಿ ಎಂಬುದು ಒಂದು. ಅವನ ಮುಂದೆ ನನ್ನ ಮುಂದೆ ಅವನೇನಯ್ಯ ಪಾದ ಧೂಳಿಗೆ ಸಾಟಿ ಅಲ್ಲ. ಈ ಕಂಪೇರ್ ಮಾಡೋ ರೀತಿ ಅದೇ ಸೂಕ್ತ ಹೇಳ್ತಾರೋ. ಮತ್ತು ಅದನ್ನೇನೆ ಪಾದೋಶ್ಯ ವಿಶ್ವಾಭೂತಾನಿ, ಇಡೀ ಜಗತ್ತು ಪರಮಾತ್ಮನ ಕಾಲ ಕೆಳ ಸೇರ್ಕೊಂಡ್ಬಿಡುತ್ತಂತ. ಅಷ್ಟೇ ಹತ್ರ ಇದ್ದಾನೆ ಪರಮಾತ್ಮ ಕಾಲ ಧೂಳಿಯೊಳಗೆ. ಈ ಜಗತ್ತು ಎಷ್ಟಿದೆ ಅಂತ ನೋಡಿದವರು ಸೈನ್ಸ್ ನೋಡಿ ಕೇಳಿ ಜಗತ್ತು ಎಷ್ಟು ಉಳಿದೆ ಅಂತ ಹೇಳ್ತಾರೋ. ಇವತ್ತು ಇಮ್ಯಾಜಿನ್ ಮಾಡೋಕ್ಕಾಗೋದಿಲ್ಲ ಜಗತ್ತನ್ನು. ಅಂಥ ಜಗತ್ತು ಪರಮಾತ್ಮನ ಪಾದ ಧೂಳಿ ಒಳಗೆ ಸೇರ್ಕೊಂಡ್ಬಿಡುತ್ತೆ ಅಂದರೆ ಪರಮಾತ್ಮನ ಎತ್ತರ ಎಷ್ಟಿರಬೇಕು ಲೆಕ್ಕ. ಅದು ಅರ್ಥ. ಪಾದ ಅಂದರೆ ಅಂಶ ಅಂತ ಅರ್ಥ, ಅಂಶ ಅಂದರೆ ಪಾದ ಅಂತ ಅರ್ಥ. ಪಾದ ಶಬ್ದಕ್ಕೆ ಎಷ್ಟೋ ಸಲ ಬೇರೆ ಬೇರೆ ಅರ್ಥ ಮಾಡುತ್ತೆ. ಇಲ್ಲಿ ಅಂಶ ಅಂತ ಹೇಳಿದರೆ ತುಂಬ ಚಿಕ್ಕವನು ಜೀವ, ನನ್ನ ಮುಂದೆ ತುಂಬ ಚಿಕ್ಕವನಾದ್ದರಿಂದ ಯಾವ ಯೋಚನೆ ಮಾಡಲಿಕ್ಕೆ ಹೋಗಬೇಡ ಅಂತ ಪರಮಾತ್ಮ ಹೇಳ್ತಾನೆ. ಮಮ ಅಂಶ ಏವ ಅಷ್ಟೇ, ನನ್ನ ಮುಂದೆ ಅಂಶ ಮಾತ್ರ. ಮುಗಿದೋಯ್ತು. ಕೆರೆ ನೋಡಿ ಸಮುದ್ರ ಹೇಗಿರುತ್ತೆ ಅಂತ ಕೇಳಿದರೆ ಅಯ್ಯೋ ಇದು ಅಂಶ ಅಷ್ಟೇ ಅದರ ಮುಂದೆ. ಅಂಶ ಅಂದರೆ ಹೋಲಿಸ್ತಾ ಇದ್ದಾನೆ ಅಷ್ಟೇ, ತುಂಬ ಕಡಿಮೆ ಅಂತ ಅರ್ಥ. ಆ ನೀರು ತಂದು ಇಲ್ಲೇ ಹಾಕಿದ್ದಾರ ಅಂತ ಅರ್ಥ ಅಲ್ಲ. ಅದು ಸಮುದ್ರ ನೀರು ತಂದು ಹೊತ್ಕೊಂಡು ಇಲ್ಲಿ ಹಾಕಿಬಿಟ್ಟಿದ್ದಾರಾ, ಯಾಕೆ ಕನೆಕ್ಷನ್ ಕೊಟ್ಟಿದ್ದಾರೆ ಅಂತ ಅಂಶ ಅಲ್ಲ. ಇದು ಆಚಾರ ಮೂರು ಒಂದು ದೃಷ್ಟಾಂತ ಕೊಡ್ತಾರೆ. ಅಂಶಗಳು ಎರಡು ವಿಧ ಅಂತ ಹೇಳ್ತಾರೆ. ಅಂಶಗಳು ಎರಡು ವಿಧ, ಸ್ವರೂಪಾಂಶ ವಿಭಿನ್ನಾಂಶ ಇತಿ ದ್ವೇಧಾಹಿ ಅಂಶ ಇಷ್ಯತೆ. ಅಂಶ ಎರಡು ವಿಧ, ಸ್ವರೂಪಾಂಶ ಅಂತ ಒಂದು, ಭಿನ್ನಾಂಶ ಅಂತ ಒಂದು. ನಮ್ಮ ದಿತ್ಯದಿಂದ ಕಾಣ್ತೇವೆ ನಾವು ಅದನ್ನು. ಸ್ವರೂಪಾಂಶ ಅಂತ ಒಂದು, ಭಿನ್ನಾಂಶ ಅಂತ ಒಂದು. ಸ್ವರೂಪಾಂಶ ಅಂದರೆ ಏನು? ಇವತ್ತು ಕೃಷ್ಣ ಇದ್ದಾನೆ, ನಾರಾಯಣ ಇದ್ದಾನೆ. ಕೃಷ್ಣ ಯಾರು? ನಾರಾಯಣದೇ ಅಂಶ, ಸ್ವರೂಪಾಂಶ ಅಂತ ಕರೀತಾರೆ. ಆದರೆ ಅರ್ಜುನ ಇದ್ದಾನೆ ವಿಭಿನ್ನಾಂಶ ಅಂತ. ಅರ್ಜುನ ವಿಭಿನ್ನಾಂಶ, ಈತ ಸ್ವರೂಪಾಂಶ. ಆದ್ದರಿಂದ ಸ್ವರೂಪಾಂಶ ಜೀವರ್ಯಾರು ಸ್ವರೂಪಾಂಶರಲ್ಲ, ಅವರು ಭಿನ್ನಾಂಶರವರು. ಭಿನ್ನಾಂಶರು ಅಂದ್ರೆ ಅರ್ಥ ಏನು ಅಂತ ಕೇಳಿದರೆ, ಪರಮಾತ್ಮನಿಂದ ಜ್ಞಾನ ಆನಂದ ಇವೆ, ಸ್ವಲ್ಪ ಬೇರೆ. ಆದ್ದರಿಂದ ಅದನ್ನ ಭಿನ್ನ ಅಂಶ ಅಂತ ಕರೀಲಿಕ್ಕೆ ಸಾದೃಶ್ಯ ಕಾರಣ. ಅಂಶ ಅಂತ ಕರೀಲಿಕ್ಕೆ ಸಾದೃಶ್ಯ ಕಾರಣ, ಭಿನ್ನ ಅನ್ನೋದಕ್ಕೆ ಕ್ವಾಂಟಿಟಿ ಕಾರಣ. ಅದು ಕ್ವಾಲಿಟಿ, ಇದು ಕ್ವಾಂಟಿಟಿ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಎಷ್ಟೋ ಸರ್ತಿ ಹೇಳ್ತಾರೆ, ಹಾಲು ಕೊಡ್ತೀಯಲ್ಲ ನನಗೆ ಬೇಕಾಗಿಲ್ಲ ಹಾಲು ಹೋಗು ಅಂತ ಹೇಳಿಬಿಡ್ತಾರೆ. ತಕ್ಷಣ ಹೇಳ್ತಾರೆ ಏ ಬೇರೆ ಹಾಲು ಅಂತ. ತಕ್ಷಣ ಬೇರೆ ಹಾಲು ಇದು, ಆ ಹಸುವಿಂದಲ್ಲ, ಆ ಡಬ್ಬದ್ದಲ್ಲ ಅಂತ ಅರ್ಥ. ನೀರು ಹಾಕಿ ಡಬ್ಬದ್ದಲ್ಲ, ನೀರು ಹಾಕ್ತಾ ಇರೋ ಡಬ್ಬದ್ದು ಅಂತ ಅರ್ಥ. ಹಸು ಬೇರೆ ಹಸುಂದು, ಇದು ನೋಡಿ ಹಾಲೇ ಅದರದ್ದಲ್ಲ ಇದು ಅಂತ ಹೇಳ್ತಾರೆ. ಈ ಲೋಟನೇ ಒಂದು ಲೋಟ ಇದೆ, ಅದೇ ಹಾಲಿನ ಲೋಟ ಇದು. ಇನ್ನೊಂದು ಈ ಅಲ್ಲ, ಬೇರೆ ಹಾಲಿನ ಲೋಟ ಇದು. ಎರಡು ಅಂಶನೇ, ಎರಡು ಲೋಟಗಳೇ. ಅದು ಒಂದೇ ಎದುರ ಅಂಶ ಇದು, ಬೇರೆ ಎದುರ ಅಂಶ ಇದು. ಹಣ್ಣು ಏ ಎಷ್ಟು ಹುಳಿ ಮರ ಅಂತ, ಇದು ಬೇರೆ ಮರದ ಹಣ್ಣು ಅಂತ ಹೇಳ್ತಾನೆ. ಬೇರೆ ಮರದ ಹಣ್ಣು, ಅದೇ ಮರದ ಹಣ್ಣಾದರೆ ಸ್ವರೂಪಾಂಶ, ಬೇರೆ ಮರದ ಹಣ್ಣು ವಿಭಿನ್ನ ಅಂಶ. ಈ ಮಾತು ಅರ್ಥ ಮಾಡ್ಕೊಂಡ್ಬಿಟ್ರೆ ಜೀವರೆಲ್ಲ ಕೂಡ ಸಪರೇಟ್ ಎಂಟಿಟೀಸು. ಆದರೆ ಪರಮಾತ್ಮನ ಮುಂದೆ ಭಾರಿ ಚಿಕ್ಕವರು. ಅಂಶ ಅನ್ನೋ ಪದ ಬಹಳ ಅಂಶ ಏವಷ್ಟೇ. ಮತ್ತು ಇವರೆಲ್ಲ ಎಂಥವ್ರು ಗೊತ್ತಾ, ನನಗೆ ಸಂಬಂಧಪಟ್ಟವರೇ ಹೊರತು ಬೇರೆಯವ್ರಿಗೆ ಹೇಳ್ತಾರೆ. ಇಲ್ಲಿ ಆಂಧ್ರದವನು ಬರ್ತಾನೆ, ಏನೋ ಕೇಳೋದಕ್ಕೆ ಬರ್ತಾರೆ, ಎಲ್ಲ ಬರ್ಕೊಳ್ಳೋಕೆ ಹೋಗ್ತಾರೆ. ಪಾಪ ಕೊನೆ ಯಾರು ಅಂತಾರೆ, ಆಂಧ್ರ ಪ್ರದೇಶ ಇದ್ದಾರೆ, ಹೋಗಯ್ಯ ನಮ್ಮ ಗೌರ್ಮೆಂಟ್ ಅಲ್ಲ, ಹೋಗಿ ಕಳಿಸಿಬಿಡ್ತಾರೆ. ನೀನು ನಮ್ಮ ಸೇರಿದವನಲ್ಲ, ಇನ್ನು ಫಾರಿನ್ಗೆ ಹೋದಾಗ ಇಂಡಿಯನ್, ನಮ್ಮ ದೇಶದವನಲ್ಲ. ಪರಮಾತ್ಮ ಹೇಳ್ತಾನೆ ಜಗತ್ತಲ್ಲಿ ನನಗೆ ಸೇರದೇ ಇದ್ದವನು ಯಾರೂ ಇಲ್ಲ, ಪ್ರತಿಯೊಬ್ಬರು ನನಗೆ ಸೇರಿದವರು ಅಂತ ಪರಮಾತ್ಮ ಹೇಳ್ತಾನೆ. ಇವತ್ತು ಇಂಡಿಯಾದವರು ಮಾತ್ರ ಸ್ತೋತ್ರ ಮಾಡಬೇಕು, ಬೆಂಗಳೂರಿನವರು ಮಾತ್ರ ಮಾಡಬೇಕು ಪರಮಾತ್ಮ ಹೇಳೋದಿಲ್ಲ. ಎಲ್ಲರೂ ಪರಮಾತ್ಮನ ಸೇರಿದವರಾದ್ರಿಂದಾನೆ ಪರಮಾತ್ಮ ವಿಶ್ವ ಕುಟುಂಬೇ ಒಂದು ಕಡೆಗೆ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ. ಅವನ ಅಧಿಕಾರ ವ್ಯಾಪ್ತಿಗೆ ಒಳಪಡದೇ ಇರತಕ್ಕಂಥ ವಸ್ತುವೇ ಇಲ್ಲ. ಅದಕ್ಕೆ ಮಮ ಏವ ಅಂಶಃ, ಮಮ ಅಂಶ ಏವ ಅಂತ ಏವ ಅಲ್ಲನ್ವಯ ಮಾಡೋದು ಒಂದು ಕ್ರಮ. ಇನ್ನೊಂದು ಕ್ರಮ ಮಮ ಏವ ಅಂಶಃ, ನನಗೇ ಸೇರಿದ ಅಂಶದ ಮನೆ ಹೊರತು ಬೇರೆಯವರು ಸೇರಿದವನಲ್ಲ ಅವನು. ಈ ರೀತಿ ಎರಡು ಅರ್ಥ ಅದಕ್ಕೆ. ಆದ್ದರಿಂದ ಮಮೈವ ಅಂಶಃ ಜೀವಲೋಕೆ ಜೀವಭೂತಃ ಸನಾತನಃ, ಅಂಥ ವ್ಯಕ್ತಿ ಮನಃಶ್ರೇಷ್ಠಾನಿ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಇವನು ಜೀವಭೂತಃ, ಪರಮಾತ್ಮನಿಗೆ ಒಂದು ಸ್ವಾರಸ್ಯ ನೋಡಿ. ನಾವು ಜೀವಾಂತಷ್ಟ ನಾವು ಜೀವ ಅಂತ ತಿಳ್ಕೊಂಡ್ಬಿಡ್ತೇವೆ, ಅದಕ್ಕೆ ಇನ್ನೊಂದು ಅರ್ಥ ಇದೆ. ಜೀವೋ ವಿನಯತಾ ಸಾಕ್ಷಿ, ವಿಷ್ಣು ಸಹಸ್ರ ನಮ್ಮಲ್ಲಿ ಜೀವ ಅಂತ ಪರಮಾತ್ಮನಿಗೆ ಹೆಸರಿ. ನಾವು ಜೀವರ್ಯಾತಕ್ಕೆ ಬದುಕಿದ್ದೇವಷ್ಟೇ, ಪರಮಾತ್ಮ ಜೀವಯಾತಕ್ಕೆ ತಾನು ಬದುಕಿದ್ದಾನೆ ಅಷ್ಟೇ, ನಮ್ಮನ್ನು ಬದುಕಿಸ್ತಾನೆ. ಅದಕ್ಕೆ ಜೀವ ಅಂತ ಪರಮಾತ್ಮನಿಗೆ ಹೆಸರು. ಜೀವೋ ವಿನಯತಾ ಸಾಕ್ಷಿ, ಬದುಕೋ ಜೀವರು ನಾವಾದರೆ ತಾನು ಬದುಕಿ ನಮ್ಮನ್ನು ಬದುಕಿಸ್ತಕ್ಕಂಥ ವಿಶಿಷ್ಟವಾದ ವ್ಯಕ್ತಿ. ಆದ್ದರಿಂದ ಪರಮಾತ್ಮನನ್ನ ಜೀವ ಜೀವ ಅಂತ ಕರೀತಾರೆ. ಜೀವ ಇತಿ ಭಗವತಃ ಅನಿರುದ್ಧಸ್ಯ ಆಖ್ಯ ಅಂತ ಉಪನಿಷತ್ತುಗಳು ಹೇಳುತ್ತೆ. ಈ ಮಾತು ಸರಿಯಾಗಿ ಅರ್ಥ ಮಾಡಿಕೊಂಡವರಿಗೆ ಜೀವಾಂತ ಭಗವಂತನ ಹೆಸರಿದೆ. ಅದಕ್ಕೇನೆ ಜೀವಭೂತಃ, ನಾನು ಇದ್ದೇನೆ ಅಂತ ಜೀವ ಇವತ್ತು ಬದುಕಿದ್ದಾನಷ್ಟೇ. ಗೊತ್ತು, ನೀವು ಕರೆಂಟ್ ಇಷ್ಟೆಲ್ಲ ಬೆಳಕು ಕೊಡ್ತಾ ಇದ್ದಾರೆ, ಬೆಳಕಿದೆ, ಹೋಗಿ ಕರೆಂಟ್ ಹೋಯ್ತು, ಎಲ್ಲ ಹೊರಟೋಯ್ತು, ಗಡಾಂಧಕಾರ. ಇವತ್ತು ಕರೆಂಟ್ ಇಲ್ಲದ ಬಲ್ಬ್ಗಳು ಹೇಗೆ, ಬಲ್ಬ್ಗಳು ಸಪರೇಟ್ ಎಂಟಿಟಿ, ಅವೆಲ್ಲ ಕರೆಂಟ್ ಅಲ್ಲ. ಆದರೆ ಬೆಳಗ್ಲೆ ಕರೆಂಟ್ ಬೇಕೇ ಬೇಕು. ಜೀವರೆಲ್ಲ ಬೇರೆಯವರೇನೆ, ಆದರೆ ಜೀವರ ಶಕ್ತಿ ಹೊರಗೆ ಬರಬೇಕಾದ್ರೆ ದೇವರ ದಯೆ ಬೇಕೇ ಬೇಕು. ಅದಕ್ಕೆ ಅರ್ಜುನ ಕೊನೆಗೆ ಹೇಳ್ತಾನೆ, ಮತ್ತತ್ಪ್ರಸಾದಾತ್ ಅಂತ ಹೇಳ್ತಾನೆ. ಕೃಷ್ಣ ಹೇಳ್ತಾನೆ, ನನ್ನ ಪ್ರಸಾದ ಏನು ಮಾಡಲಿಕ್ಕೆ ಬರೋದಿಲ್ಲ. ಮತ್ಪ್ರಸಾದಾತ್ ಪರಾಂ ಶಾಂತಿಂ ಅಶಿರೇಣ ಅಧಿಗಚ್ಚತಿ. ಈ ಸ್ವರೂಪಾಂಶ ವಿಭಿನ್ನಾಂಶ ಎಂಬುದು ಬಹಳ ಅಪೂರ್ವವಾದಂಥ ವಿವರಣೆ. ನಿತ್ಯದಿಂದ ಉಪಯೋಗಿಸ್ತಾನೇ ಇದ್ದೇವೆ, ಯಾರೋ ಅಲ್ಲಿ ಅಪ್ಲೈಯೇ ಮಾಡಿಕೊಂಡಿರಲಿಲ್ಲ. ಇದು ಆಶ್ಚರ್ಯ. ಮೊಟ್ಟ ಮೊದಲ ಬಾರಿಗೆ ಶ್ರೀಮದ್ ಆಚಾರ್ಯರು ತಮ್ಮ ಗೀತಾಭಾಷ್ಯ ತಾತ್ಪರ್ಯಗಳಲ್ಲಿ, ಅನುವ್ಯಾಖ್ಯಾನ ಉಪನಿಷತ್ ಭಾಷ್ಯ ಬ್ರಹ್ಮಸೂತ್ರಗಳಲ್ಲಿ ಉಪಯೋಗಿಸ್ತಾರೆ. ಇದು ಬ್ರಹ್ಮಸೂತ್ರ ಉಪಯೋಗಿಸ್ತಾರೆ. ಅಂಶಃ ನಾನಾ ವ್ಯಪದೇಶ, ಬ್ರಹ್ಮಸೂತ್ರ ಈ ಪದ ಉಪಯೋಗಿಸ್ತಾರೆ. ಮತ್ತೆ ಜೀವ ಯಾರು ಅಂದರೆ ಪರಮಾತ್ಮನ ಅಂಶ. ಎಂಥ ಅಂಶ? ವಿಭಿನ್ನಾಂಶ. ಎರಡು ಪದ ಕಲಿಬೇಕು, ಸ್ವರೂಪಾಂಶ ವಿಭಿನ್ನಾಂಶ. ಮತ್ಸ್ಯಕುರ್ಮಾದಿ ರೂಪಗಳು ಎಲ್ಲ ಸ್ವರೂಪಾಂಶಗಳು, ಈ ಬ್ರಹ್ಮರುದ್ರಾದಿಭೂತ ಎಲ್ಲರೂ ವಿಭಿನ್ನಾಂಶಗಳು. ಆದ್ದರಿಂದ ವಿಭಿನ್ನಾಂಶನಾಗಿ ಜೀವ ಇದ್ದಾನೆ, ಅಂದಮೇಲೆ ಕಂಪೇರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಮೇಲೆ ನಾನಿದ್ದೇನೆ. ನಾನೇನು ಮಾಡ್ತೇನೆ ಗೊತ್ತಾ ಅರ್ಜುನ? ಮನಶ್ಚಷ್ಟಾನಿ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರಿಷ್ಯತಿ. ಮನಸ್ಸು ಮೊದಲಾದ ಆರು ಇಂದ್ರಿಯಗಳು ಅಂತ ಹೇಳುತ್ತಾನೆ. ನಮಗೆ ಗೊಂದಲ, 11 ಇಂದ್ರಿಯ ಅಂತ ನಾವು ಕೇಳಿದ್ದೇವೆ, 6 ಅಂತ ಹೇಳ್ತಾನಲ್ಲ ಅಂತ ಕೇಳಿದರೆ, ಜ್ಞಾನೇಂದ್ರಿಯ ಅಷ್ಟೇ ತಗೊಂಡಾಗ 6, ಕರ್ಮೇಂದ್ರಿಯ ಸೇರಿಸಿದಾಗ 11, ಅದಕ್ಕೆ ಏಕಾದಶೇಂದ್ರಿಯಗಳು ಅಂತ ಒಟ್ಟು ಕರೆಯೋದು. ಏಕಾದಶೇಂದ್ರಿಯಗಳು 5, ಜ್ಞಾನೇಂದ್ರಿಯಗಳು 6, 5 ಕರ್ಮೇಂದ್ರಿಯಗಳು. ಮನಸ್ಸು ಒಳಗಿನಿಂದ್ರಿಯ, ಅದು ಅದಕ್ಕೆ ಅಂತಃಕರಣ ಅಂತ ಮನಸ್ಸಿಗೆ ಸರ್. ಅಂತಃಕರಣ ಒಳಗಿಂದು, ಹೊರಗಿನವೆಲ್ಲ 10, ಒಟ್ಟು 5 + 5 + 1 11. ಇದಕ್ಕೆ ಹೇಳಿದ ಕ್ರಿಕೆಟ್ ಟೀಮ್ ಇದ್ದಾಗೆ 5 + 5, 5 ಬ್ಯಾಟ್ಸ್ಮನ್ನು, 5 ಬೌಲರು, ಒಬ್ಬ ಕ್ಯಾಪ್ಟನ್. ಆ ಥರ ಮನಸ್ಸು ಕ್ಯಾಪ್ಟನ್ ಇದ್ದಾಗ ಹೇಳಿದೆ ಕೇಳಬೇಕು ಎಲ್ಲರೂ. ಮನಸ್ಸನ್ನು ಬಿಟ್ಟರೆ ಅದು ಮುದೋಯ್ತಲ್ಲಿ, ಇಲ್ಲದ್ರೆ ಅವನು ಕಳಿಸಿಬಿಡ್ತಾರೆ ಆ ಕಡೆ. ಮನಸ್ಸನ್ನು ಒಬೇ ಮಾಡಲೇಬೇಕದು, ಮನಸ್ಸಿಗೆ ಆ ಶಕ್ತಿ ಇದೆ, ಇದು ನಿಯಮನ ಮಾಡ್ತಾ ಇದೆ. ಸೊ ಜ್ಞಾನೇಂದ್ರಿಯ ಲೆಕ್ಕ ತೊಗೊಂಡ್ಬಿಟ್ರೆ ಆಡ್ತಿರ್ತಾರೆ, ಆಗಲೇ ಆಗಲೇ ಹೇಳ್ತಾರೆ 124/6 ಅಂದ್ಬಿಟ್ಟು ಉಳಿದ ಲೆಕ್ಕ ತೊಗೊಳ್ಳದೆ ಎಲ್ಲ ಬೌಲರ್ಸ್ ಬಿಡಿ ಹೋಗಿಬಿಡ್ತಾರೆ ಅಂತ ಹೇಳ್ಬಿಡ್ತಾರೆ. ಆ ಲೆಕ್ಕ ಇಲ್ಲ ಅವರಿಗೆ, ಇದು ಮೇಜರ್. ಇದು ಒಂದು ಕೊನೆ ವಿಕೆಟ್ಗಳು ತೊಗೊಂಡ ಅಂದರೆ ದೊಡ್ಡವನ್ ಬೌಲರ್ ಅಲ್ಲ, ಮೊದಲೇ ತೊಗೊಂಡ್ರೆ ಭಾರಿ ಸ್ಟ್ರಾಂಗ್ ಅಂತಾರೆ. ಯಾಕೆ? ಇವ್ರು ರನ್ ಹೊಡಿಯೋದು ಇವರೇ, ನಮ್ಮಲ್ಲಿ ಯಾರು ಹೊಡಿಯೋದಿಲ್ಲ, ಆ ವಿಚಾರ ಬೇರೆ. ಆದರೆ ಸಾಮಾನ್ಯ ಸ್ಟ್ರೆಂತ್ ಹೊಡೆಯೋ ಚಾನ್ಸ್ ಇರೋದಿಲ್ಲೇನೆ. ಆ ದೃಷ್ಟಿಯೊಳಗೆ 5 ಲೆಕ್ಕ ಹಾಕೋದು ಆ ದೃಷ್ಟಿಯಿಂದ. +1 = 6. ಮನಃಶ್ರೇಷ್ಠಾನಿ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಈ ಪ್ರಕೃತಿಯ ಅಧೀನವಾಗಿರ್ತಕ್ಕಂಥವು ಎಲ್ಲವೂ ಕೂಡ ಪ್ರಾಕೃತೇಂದ್ರಿಯಗಳು. ಪ್ರಾಕೃತೇಂದ್ರಿಯಗಳು ಇವೆಲ್ಲ, ಸ್ವರೂಪೇಂದ್ರಿಯ ಬೇರೆ ಉಂಟು. ಈ ಮನಸ್ಸು ಮತ್ತು 5 ಇಂದ್ರಿಯಗಳು ಇವೆಲ್ಲ ಫಂಕ್ಷನ್ ಮಾಡಬೇಕಾದ್ರೆ ನಾನು ಇದ್ದು ಮಾಡಿಸ್ಬೇಕೆ ಹೊರತು ಉಳಿದವರಿಗೆ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ದ. ಇದು ಬಹಳ ಮುಖ್ಯ. ಪರಮಾತ್ಮ ಇದನ್ನು ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದಾನೆ. ಯಾವುದೇ ಒಂದು ಕೆಲಸ ಮಾಡಿ, ಒಬ್ಬ ಮನುಷ್ಯ ಬದುಕಿದ್ದಾನೆ ಜೀವ ಅಂತ ಹೇಳಿದರೆ ಪರಮಾತ್ಮ ಬದುಕಿಸ್ಬೇಕು. ಮನಃಶ್ರೇಷ್ಠಾನಿ ಇಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕರ್ಷತಿ. ಶರೀರಂ ಯದವಾಪ್ನೋತಿ ಉತ್ಕ್ರಾಮ ಯತ್ಯಾಪ್ಯುತ್ಕ್ರಾಮತೀಶ್ವರ ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧಾನಿ ವಾಶಯಾತ್. ಇದು ಮುಂದಿನ ಶ್ಲೋಕ. ಅದರಲ್ಲಿ ಪರಮಾತ್ಮ ಹೇಳುತ್ತಾನೆ, ಶರೀರಂ ಯದವಾಪ್ನೋತಿ. ಒಬ್ಬ ಜೀವ ಶರೀರಕ್ಕೆ ಬರ್ತಾನೆ, ನಾವ್ಯಾರು ಬಂದಿದ್ದಲ್ಲ. ಬಂದಿದ್ದರೆ ನಾವು ಆಯ್ಕೆನೇ ಬೇರೆ ಆಗಿರೋದು, ಬೇರೆ ಆಗಿರುತ್ತದೆ. ನಾವು ಆಯ್ಕೆ ಮಾಡ್ಕೋಬೇಕಾದ್ರೆ ಯಾವ ಊರು, ಯಾವ ಕಾಲ, ಯಾವ ತಂದೆ ತಾಯಿ ಎಲ್ಲ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ. ನಮಗೆ ಯಾವುದೂ ಇಲ್ಲ, ದೇವರು ತಂದಲ್ಲಿ ಬರ್ತೇವೆ ಹೊರತು ಬರೋ ಆಯ್ಕೆ ನಮಗಿಲ್ಲ. ತರೋದು ಪರಮಾತ್ಮ. ಹೆಚ್ಚಾಪಿ ಉತ್ಕ್ರಾಮತಿ, ಈ ಶರೀರ ಬಿಟ್ಟು ಹೋಗಿಬಿಡ್ತಾನೆ, ಎಲ್ಲಿಗೂ ಹೋಗಾಗಿಲ್ಲ ಜೀವ. ಇವ್ರು ಜೈಲಿಂದ ಹೊರ ಕರ್ಕೊಂಡ್ಬರ್ತಾರೆ, ಎಲ್ಲೂ ಹೋಗಾಗಿಲ್ಲ ಅವರು. ಇಲ್ಲ ಕೋರ್ಟ್ಗೆ ಎಲ್ಲ ಹೋಗ್ತಾರೆ ಹೊರತು ಅಲ್ಲಿ ಮನೆ ಕರ್ಕೊಂಡು ಹೋಗೋದಿಲ್ಲ. ಕಬ್ಬನ್ ಪಾರ್ಕ್, ಲಾಲ್ ಬಾಗ್ ಕರ್ಕೊಂಡು ಹೋಗೋದಿಲ್ಲ ಅವರೆಲ್ಲ ಕೂಡ. ಈ ಜೈಲಿಂದ ಆ ಜೈಲಿಗೆ, ಕೋರ್ಟಿಂದ ಜೈಲಿಗೆ, ಜೈಲಿಂದ ಅದಕ್ಕೆ, ಅದು ಇಷ್ಟೇ ಹೊರತು ಹೊರ ಕರ್ಕೊಂಡು ಹೋಗೋದಿಲ್ಲ. ಅದು ಶರೀರ ಪರಮಾತ್ಮ ತಂದಿದ್ದಾನೆ, ಮತ್ತೆ ಎಲ್ಲಿಗೆ ಹೋಯ್ತಾನೆ? ಹೆಚ್ಚಾಪಿ ಉತ್ಕ್ರಾಮತಿ ಈಶ್ವರ ಗೃಹೀತ್ವ ಏತಾನಿ ಸಂಯಾತಿ ವಾಯು ಗಂಧಾನಿವ ಆಶಯ. ಈ ಜೀವರನ್ನೆಲ್ಲ ಎಳ್ಕೊಂಡು ಹೋಗ್ತಾನೆ, ಇಂದ್ರಿಯಗಳ ಸಮೇತ ಎಳ್ಕೊಂಡು ಹೋಗ್ತಾನೆ. ಹೇಗೆ ಅಂದರೆ, ವಾಯು ಗಂಧಾನ್ ಇವ ಆಶಯಾತ್. ಗಂಧ ಅಂದರೆ ಪರಿಮಳ, ಆಶಯ ಅಂದರೆ ಪುಷ್ಪಾದಿಗಳು. ಹೂವಿನಲ್ಲಿ ಪರಿಮಳ ಇದೆ, ಗಾಳಿ ಬೀಸುತ್ತೆ, ಹಾಗೂ ಎಲ್ಲ ಕಡೆ ವಾಸನೆ ಬರುತ್ತೆ. ಈ ವಾಸನೆ ಎಲ್ಲ ಕಡೆ ಯಾತಕ್ಕೆ ಬಂತು? ಆ ಗಾಳಿಯ ಪ್ರಭಾವದಿಂದ ಬಂತು. ಆ ಗಾಳಿ ಹೇಗೆ ಆ ಪರಿಮಳದ ಒಂದು ತುಣುಕುಗಳನ್ನು, ಅದರ ವಿಶೇಷವಾದ ಸುರಭಿಯನ್ನು ಎಲ್ಲ ಕಡೆಗೂ ತಾನು ಹೋದ ಕಡೆಗೆಲ್ಲ ಹೇಗೆ ಒಯ್ಯುತ್ತೋ ಪರಮಾತ್ಮ ಹಾಗೆ ಒಯ್ತಾನೆ ಜೀವರನ್ನು. ಆ ಗಾಳಿ ಲೀಲಾಜಾಲವಾಗಿ ಅಲ್ಲಿರ್ತಕ್ಕಂಥ ಆ ಪರಿಮಳದ ಕಣಗಳನ್ನು ಹೇಗೆ ಒಯ್ಯಬೇಕೋ ಹಾಗೆ ಜೀವರನ್ನು ನಾನು ಒಯ್ತೇನೆ, ಅವ್ರ ಇಂದ್ರಿಯಗಳ ಸಮೇತ ಎತ್ಕೊಂಡು ಹೋಗ್ತೇನೆ ಅಂತ ಹೇಳಿದ. ಇಂದ್ರಿಯಗಳ ಸಮೇತ ಒಯ್ದು ಎಲ್ಲಿಡಬೇಕೋ ಅಲ್ಲಿಡ್ತೆ, ತರ್ತೇನೆ ಮತ್ತೆ ಒಯ್ತೇನೆ. ತರಬೇಕಾದ್ರೆ ಎಷ್ಟಿತ್ತು ಸಾಧನೆ ಆಗ್ತಕ್ಕಂತೆ ತರ್ತೇನೆ, ಒಯ್ಬೇಕಾದ್ರೆ ಮತ್ತೆ ಹೇಗೆ ಒಯ್ದು ಬಿಡ್ತೇನೆ. ಇದು ಈಶ್ವರ ಅಂತ ಪದ ಉಪಯೋಗಿಸಿತ್ತು. ಈಶ್ವರ ಗೃಹೀತ್ವ ಏತಾನಿ ಸಂಯಾತಿ ವಾಯು ಗಂಧಾನಿ ವ ಆಶಯ. ಯಾವ್ಯಾವ ಇಂದ್ರಿಯಗಳು ಅಂದರೆ, ಶ್ರೋತ್ರಂ ಚಕ್ಷುಹು ಸ್ಪರ್ಶನಂಚ ರಸನಂ ಘ್ರಾಣಮೇವ ಚ. ಇವಿಷ್ಟು ಇಂದ್ರಿಯಗಳನ್ನು ಏನು ಮಾಡ್ತೇನೆ ಗೊತ್ತಾ ಅರ್ಜುನ, ಇವಿಷ್ಟು ಮನಸ್ಸುಗಳು ಇಟ್ಕೊಂಡು ಬಿಟ್ಟು ಮನಸ್ಸಿನ ಸಮೇತ ಒಯ್ತೇನೆ ಅಂತ ಹೇಳಿದ. ಇದನ್ನು ಮನಸ್ಸನ್ನು ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ. ಪರಮಾತ್ಮ ಹೇಗಿದ್ದಾನೆ, ಜೀವ ಇದ್ದಾನೆ, ಅವನಿಗೆ ಮನಸ್ಸಿದೆ. ಶ್ರೋತ್ರಂ ಕಿವಿ, ಚಕ್ಷುಹು ಕಣ್ಣು, ರಸನಂ ನಾಲಿಗೆ. ಚಕ್ಷುಹು ಮತ್ತು ಗಂಧ ಒಂದು ನಮ್ಮ ನಾಸ ಗೊತ್ತಲ್ಲ, ರಸನಂ ಅಂತ ಹೇಳಿದರೆ ನಾಲಿಗೆ. ಅದೇ ರೀತಿಯಲ್ಲಿ ಈ ತ್ವಕ್ ಅಂತ ಹೇಳಿದರೆ ಚರ್ಮ. ಐದು ಜ್ಞಾನೇಂದ್ರಿಯಗಳಿವೆ ಅಲ್ಲ, ಅಧಿಷ್ಠಾಯ ಇದರೊಳಗೆ ನೆಲೆಸಿದ್ದು ಬಿಟ್ಟು, ಮನಃ ಚ ಅಯಂ ಮತ್ತು ಮನಸ್ಸನ್ನು ಮನಸ್ಸನ್ನು ನೆನೆಸಿಬಿಟ್ಟು ಜೀವ ಏನು ಮಾಡ್ತಾನೆ, ವಿಷಯಾನ್ ಉಪಸೇವತೆ. ದೇವರು ಕಣ್ಣು ಕೊಟ್ಟ, ಅವ ನೋಡ್ಲಿಕ್ಕೆ ಬರುತ್ತೆ, ಇಲ್ಲ ನೋಡಕ್ಕೆ ಬರೋದಿಲ್ಲ. ದೇವರು ಕಿವಿ ಕೊಟ್ಟ, ಅವ ಕೇಳಕ್ಕೆ ಬರುತ್ತೆ, ಕೇಳಕ್ಕೆ ಬರೋದಿಲ್ಲ. ದೇವರು ಮನಸ್ಸು ಕೊಟ್ಟಿಲ್ಲ, ಎಲ್ಲ ವೇಸ್ಟ್, ಅಲ್ಲಿ ಕೋಮಷ್ಟೇದಲ್ಲಿದ್ದಾರೆ ಎಲ್ಲ. ಡೀಲಿಂಗ್ ಎಲ್ಲ ಯಾರು ಬಂದರು ಒದರಿದ್ರು ಕೇಳೋದಿಲ್ಲ, ಅವನಿಗೆ ಏನು ಮಾಡಿ ಆಗೋದಿಲ್ಲ. ಹೊಡೆದ್ರೂ ಅಷ್ಟೇ, ಹೊಡೆದು ಏನು ಕಾಂಟ್ಯಾಕ್ಟೇ ಇಲ್ಲ. ಸೊ ಮನಸ್ಸು ಕೊಟ್ಟು, ಇಂದ್ರಿಯಗಳನ್ನು ಕೊಟ್ಟು, ಅವಳ ಕಾಂಟ್ಯಾಕ್ಟ್ ಮಾಡಿಸಿ ವಿಷಯಾನುಪಸೇವತೆ. ಆ ವಿಷಯಗಳ ಜ್ಞಾನ ಕೊಡೋದು ಯಾರು? ಪರಮಾತ್ಮ ಕೊಡ್ತಾನೆ. ಯಾವುದೋ ಒಂದು ವಸ್ತು ನೋಡಿದ್ವಿ, ದೇವರು ನೋಡಿದ ಖುಷಿಯಾಗಿ ಬಿಡ್ತು, ನಮಗೆ ಯೋಚನೆ ಮಾಡಬೇಕು. ನಾವು ನೋಡಿದ್ವಿ ಅಲ್ಲ, ದೇವರು ನೋಡಿಸ್ತೆ, ಇಲ್ಲೋದು ಏನು ಖುಷಿ ಆಗ್ತಿತ್ತೆ ನಮಗೆ? ಆಗ ಆನಂದಕ್ಕೆ ಯಾರು ಕಾರಣ? ದೇವರು ಕಾರಣ. ಅದೇ ರೀತಿ ಒಳ್ಳೆ ವಾಸನೆ ನೋಡಿದ, ಹಬ್ಬ ಅಂತ ಅಂದ್ಕೊಂಡ, ಆ ವಾಸನೆ ಮೂಗೇ ಸರಿ ಇಲ್ಲ, ವಾಸನೆ ಬರ್ತಿರಲಿಲ್ಲ. ಆಗ ಆ ವಾಸನೆನೇ ಇಲ್ಲ, ಮೂಗು ಸರಿ ಇದೆ, ವಾಸನೆನೇ ಇಲ್ಲ, ಹಾಗೂ ಆಗ್ತಿರಲಿಲ್ಲ. ವಾಸನೆ ಕೊಟ್ಟು, ಇಂದ್ರಿಯ ಕೊಟ್ಟು, ಕಾಂಟ್ಯಾಕ್ಟ್ ಮಾಡಿಸಿ ನಿಮಗೆ ಅನುಭವ ತಂದು, ಉಪಸೇವತೆ ಏನು ನಮಗೆ ತಿಳುವಳಿಕೆ ಕೊಡ್ತಾನಲ್ಲ, ಇದು ದೇವರ ಅನುಗ್ರಹದಿಂದ ಹೊರತು ಸ್ವಂತ ಅಲ್ಲ. ವಿಷಯಾನ್ ಉಪಸೇವತೆ, ಈ ಪದ ಬಹಳ ಮುಖ್ಯವಾದ ಪದ ಇದೆ ಪ್ರತಿಯೊಂದರಲ್ಲೂ ಕೂಡ. ಅದು ಎರಡೆರಡು ಶ್ಲೋಕಕ್ಕೆ ಎರಡೆರಡು ಅರ್ಥ. ಮತ್ತೆ ಒಂದು ಜೀವ ನೋಡ್ತಾನೆ, ಕೇಳ್ತಾನೆ, ಮಾತಾಡ್ತಾನೆ, ಮುಟ್ತಾನೆ, ಇವೆಲ್ಲ ಅನುಭವ ಬರ್ತಾ ಇದೆ ಅವನಿಗೆ, ದೇವರು ಬರೆಸ್ತಾ ಇದ್ದಾನೆ. ಇನ್ನೊಂದು ಭಾರಿ ಆಶ್ಚರ್ಯ ಅಂದರೆ, ಒಂದು ವಸ್ತುವನ್ನು ನೋಡಿದಾಗ ಪೂರ್ತಿ ನೋಡೋದು ಪರಮಾತ್ಮನೇ, ಒಂದು ವಸ್ತುವನ್ನು ಕೇಳಿದಾಗ ಪೂರ್ತಿ ಕೇಳೋದು ಪರಮಾತ್ಮನೇ. ಪೂರ್ತಿ ಎಂಜಾಯ್ಮೆಂಟ್ ಯಾರಿಗೆ ಅಂದರೆ ಪರಮಾತ್ಮನಿಗೆ. ಅದರಿಂದ ಹೊಸ ಲಾಭ ಅವನಿಗಿಲ್ಲ, ಆದರೆ ಎಂಜಾಯ್ ಮಾಡಿದ್ರೆ ನಮಗೆ ಎಂಜಾಯ್ಮೆಂಟೇ ಬರೋದಿಲ್ಲ. ಪರಮಾತ್ಮ ಎಂಜಾಯ್ ಮಾಡದೆ ಹೋದರೆ ನಮಗೆ ಎಂಜಾಯ್ ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದಾಗಿಯೇ ಅಯಂ ಈಶ್ವರ ಅಂತ ಒಂದರ್ಥ, ಅಯಂ ಜೀವ ಅಂತ ಇನ್ನೊಂದರ್ಥ. ಈ ಪರಮಾತ್ಮನು ನಮ್ಮ ನಮ್ಮ ಇಂದ್ರಿಯಗಳಲ್ಲಿ ತಾನು ನೆಲೆಸಿಬಿಟ್ಟು, ಆಯಾ ಇಂದ್ರಿಯಜನ್ಯವಾದಂಥ ಅನುಭವ ಏನಿದೆ ಅದನ್ನು ಪೂರ್ಣ ಪ್ರಮಾಣದಲ್ಲಿ ತಾನು ಎಂಜಾಯ್ ಮಾಡ್ತಾನೆ ಹೊರತು, ಅಷ್ಟು ಎಂಜಾಯ್ಮೆಂಟ್ ಮಾಡಲಿಕ್ಕೆ ಕುಡಿದವರಿಗೆ ಆಗೋದೇ ಇಲ್ಲ. ನಮಗೆ ಯಾವಾಗ ಅರ್ಥ ಆಗುತ್ತೆ ಗೊತ್ತಾ? ಯಾವುದೋ ಬ್ಯಾಂಕಿಗೆ ಬರ್ತಾರೆ, ಒಂದು ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿಬಿಡ್ತಾನೆ, ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ತಾನೆ. ಆ ಕೋಟಿ ರೂಪಾಯಿ ಯಾರಿಗೆ? ಅದು ಕ್ಯಾಶಿಯರ್ಗಲ್ಲ, ಮತ್ತೆ ಬ್ಯಾಂಕ್ ಇವನಿಗೆ, ಬ್ಯಾಂಕಿಗೆ ಹೊರತು ಅವನಿಗಲ್ಲ. ಅದು ಸಿಟ್ಟು ಬಂದುಬಿಡುತ್ತೆ ಅವನಿಗೆ, ಕೋಟಿ ರೂಪಾಯಿ ಕೊಟ್ಟು ಖುಷಿ ಆಗೋದಿಲ್ಲ, ಸಿಟ್ಟು ಬಂದುಬಿಡುತ್ತೆ ಅವನಿಗೆ. ಅದಿನ್ನೇನು ಹೊಡಬೇಕು ಮನೆಗೆ, ಇನ್ನು ಕೌಂಟ್ರ್ ಕ್ಲೋಸ್ ಮಾಡಬೇಕು. ಕೋಟಿ ರೂಪಾಯಿ ತಂದುಕೊಟ್ಟ, ಅದು ಒಂದೊಂದು ರೂಪಾಯಿ ಕೊಟ್ಟರೆ ಗೋವಿಂದ, ಅವನ ಕತೆ ಮುಗಿದೋಯ್ತು. ಅಲ್ಲಿಗೆ ಅವ್ನು ಶೂಟ್ ಮಾಡೋದೊಂದು ಬಾಕಿ ತೊಗೊಂಡ್ಬಿಟ್ಟು, ಯಾಕೆ ತರ್ತೀರಿ ದುಡ್ಡು ಎಲ್ಲ ಅಂತ ಕೇಳುತ್ತೆ. ಕೆಲ ಬೈದು ಬಿಡ್ತಾರೆ, ಏನಿಗೆಲ್ಲ ತರ್ತೀರಿ, ಸರಿ ಜೋಡಿಸ್ಕೊಂಡ್ಬರಬಾರ, ದುಡ್ಡು ಇಸ್ಕೊಳ್ಳೋ ಸಂಕಟ ಪಡ್ತಾನೆ. ಯಾಕೆ ಗೊತ್ತಾ? ಅವನಿಗೆ ಹೋಗೋದಿಲ್ಲ, ಅದಕ್ಕೇನೆ ಅವ್ರಿಗೆ ಕೊಟ್ಟರೆ ಎಂಥದ್ದು ಕೊಟ್ಟರು ತೊಗೊಂಡ್ಬಿಡ್ತಿದ್ದ ಪಾಪ. ಅದು ಅವನಿಗೆ ಹೋಗೋದಿಲ್ಲ, ಅವನಿಗೆ ಸಂಬಳ ಬರುತ್ತೆ ಅಷ್ಟೇ. ಅವನಿಗೆ ಬರೋದು ಎಷ್ಟೋದ್ರೊಳಗೆ ಸಂಬಳದ ಭಾಗ ಅಷ್ಟೇ, ಉಳಿದ ಭಾಗ ಬರೋದಿಲ್ಲ ಅವನಿಗೆ. ಉಳಿದೆಲ್ಲ ಹೋಗೋದು ಬ್ಯಾಂಕಿಗೆ. ಅದಕ್ಕೆ ಇವತ್ತು ಏನೇ ಎಂಜಾಯ್ ಮಾಡ್ತೇವೆ, ಅದರ ಲಯನ್ ಶೇರ್ ಪರಮಾತ್ಮನ ಹೊರತು ನಮ್ದು ಯಾರ್ದೂ ಅಲ್ಲೇ ಇಲ್ಲ. ಈ ಸ್ಮಾಲ್ ಶೇರ್ ತೊಗೊಂಡೇ ಮನುಷ್ಯ ಇಷ್ಟು ಕುಡಿದಾಡ್ತಾನೆ, ಅಕಸ್ಮಾತ್ ಎಲ್ಲ ಸಿಕ್ಕಿದ್ರೆ ಗತಿ ಏನಾಗ್ತೈತೆ ಯೋಚನೆ ಮಾಡಿ. ಪೂರ್ಣ ಅನುಭವ ಅವನಿಗೆ ಇಲ್ಲವೇ ಇಲ್ಲ. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಿಜವಾಗಲೂ ಆಶ್ಚರ್ಯ. ಒಂದು ಪಾರಾಯಣೆ ಮಾಡ್ತೇವೆ ನಾವೀಗ, ಅರ್ಥ ಆಗೋದು ಯಾರಿಗೆ ಗೊತ್ತಿರೋ, ಒಳಗೆ ದೇವತೆಗಳಿಗೆ ಅರ್ಥ ಆಗುತ್ತೆ, ಒಳಗಿರೋ ಪರಮಾತ್ಮನಿಗೆ ಅದು ಪೂರ್ತಿ ತಿಳ್ಕೊಳ್ಳೋದು ಪರಮಾತ್ಮನೇ. ದೇವತೆಗಳಿಗೆ ಅರ್ಥ ಆಗುತ್ತೆ, ಓದೋವನಿಗೆ ಓದಿದ್ರೆ ಅರ್ಥ ಆಗುತ್ತೆ, ಇಲ್ದವ್ರು ಏನೂ ಇಲ್ಲ. ಓದ್ದವ್ರಿಗೂ ಮೈಂಡ್ ಎಲ್ಲೋ ಇದ್ರೆ ಅದು ಅರ್ಥ ಆಗೋದಿಲ್ಲ. ನೆನಪಿ ಬರಬೇಕು ಈ ಮಧ್ಯೆ ಅರ್ಥ. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಾವು ಏನು ನೋಡ್ತೇವೆ ಅದರ ಆನಂದ ಪೂರ್ತಿ ನಮ್ಮದಲ್ಲ, ನಮಗೆ ಗೊತ್ತಾಗುತ್ತೆ. ಹಳೆ ಬೆಳಗ್ಗೆ ಬೆಲೂರಿಗೆ ಹೋಗಿರ್ತಾನೆ, ನೋಡ್ತಾನೆ ಭಾರಿ ಚೆನ್ನಾಗಿದೆ ಅಂತಾನೆ, ಗೈಡ್ ಬರ್ತಾನೆ ತೋರಿಸಿ ಏನು ಚೆನ್ನಾಗಿದೆ ಹೇಳಿ ಅಂತಾನೆ, ನೋಡಿ ನೋಡ್ಕೊಂಡು ನಿಂತು ಬಿಡ್ತಾನೆ ಅವ್ನು ಬಂದು ನೋಡಿ ಹೀಗಿದೆ ಅಂತ ಹೇಳ್ತಾನೆ. ಓ ನಂಗೆ ಗೊತ್ತೇ ಇದ್ದಾನೆ ಆಮೇಲೆ ಹೇಳ್ತಾನೆ. ಅವ್ನು ನೋಡಿದಾಗ ಇವನು ಬರೀ ಕಣ್ಣಿ ಕಂಡಿದ್ದೇ ಬೇರೆ, ಎಕ್ಸ್ಪ್ಲೇನ್ ಮಾಡಿದಾಗ ಹೌದಾ ನಂಗೆ ಇದೆಲ್ಲ ಯೋಚನೆ ಮಾಡಿದ್ದಿಲ್ಲ ಅಂತ ಹೇಳಿಬಿಡ್ತಾನೆ. ಅವೇ ಅದು ಅಲ್ಲೇ ಗೊತ್ತಾಗುತ್ತೆ ನಮಗೆ, ನಾವು ನೋಡಿದ್ದು ಎಷ್ಟು ಕಡಿಮೆ ಅಂತ ಗೊತ್ತಾಗುತ್ತೆ. ಯಾರು ಮೈಸೂರು ಪಾಕ್ ಕೊಡ್ತಾರೆ ತಿಂದು ಗುಳಿಗೆ ತೊಗೊಂಡು ತುಂಬ ನೀರು ಕೊಟ್ಟು ಬಿಡ್ತಾರೆ, ಗೊಳಕ್ಕೆ ತಂದು ಕೊಟ್ಟು ಬಿಡ್ತಾನೆ. ಸೊ ನಿನ್ನ ಹೀಗಲ್ಲ ಮೈಸೂರು ಪಾಕ್ ತಿನ್ನೋದು ಬಾ ಈಗ ಕುಡ್ದು ತಿಂದು, ಅಯ್ಯೋ ಹೌದಾ ನಂಗೆ ಗೊತ್ತೇ ಇದ್ದಿಲ್ಲ, ಅದೇ ಒಂಥರ ಚೆನ್ನಾಗಿತ್ತು, ಇವು ಇದು ಭಾರಿ ಚೆನ್ನಾಗಿದೆ ಅಂತ ಹೇಳುತ್ತೆ. ಅಂದರೆ ತಿನ್ನೋ ಪದವಿ ಎಷ್ಟು ವ್ಯತ್ಯಾಸ ಇದೆ ಈಗ. ಅಂದರೆ ತಿನ್ನಬೇಕಾದ್ರೂ ಕೂಡ ಅದು ಸರಿಯಾಗಿ ಅದು ರಸಗ್ರಹಣ ಮಾಡೋದು ಎಲ್ರಿಗೂ ಸಾಧ್ಯ ಇಲ್ಲ. ಯಾವುದೇ ಒಂದು ಕಾವ್ಯ ಓದಬೇಕಾದ್ರೆ ಕಾವ್ಯದ ಪರಿಜ್ಞಾನ ಇಲ್ಲದೆ ಹೋದರೆ ಕಾವ್ಯ ಅರ್ಥ ಆಗೋದಿಲ್ಲ ಅವರಿಗೆ. ಶಾಸ್ತ್ರದ ಪರಿಜ್ಞಾನ ಇಲ್ಲದೆ ಶಾಸ್ತ್ರ ಅರ್ಥ ಆಗೋದಿಲ್ಲ, ಆ ಟರ್ಮ್ಸ್ ಗೊತ್ತಿಲ್ಲದೆ ಹೋದರೆ ತಿಳಿಯೋದಿಲ್ಲ. ಆದ್ದರಿಂದನೇ ಇವತ್ತು ಪ್ರತಿಯೊಂದು ಇಂದ್ರಿಯಗಳಿಂದ ಏನೇನು ಒಂದು ಜ್ಞಾನ ಬರುತ್ತೆ ಆ ಜ್ಞಾನಕ್ಕೆ ಭಗವಂತನ ಅನುಗ್ರಹ ಕಾರಣ. ಆ ಜ್ಞಾನದ ಪ್ರಭಾವದಿಂದ ಜೀವನಿಗೆ ಆನಂದವಾಗುತ್ತೆ, ದುಃಖವಾಗುತ್ತೆ. ಆದರೆ ಪರಮಾತ್ಮನಿಗೆ ಪೂರ್ಣ ಆನಂದವಾಗೋದು ಪರಮಾತ್ಮನಿಗೆ ಹೊರ ಜೀವರಿಗಲ್ಲ. ಮತ್ತು ಮುಂದಕ್ಕೆ ಎಕ್ಸ್ಟೆಂಡ್ ಮಾಡಬಾರ್ದು, ಪೂರ್ಣ ದುಃಖ ಆಗೋದು ಪರಮಾತ್ಮನಿಗೆ ಹೊರ ಜೀವರಿಗೆಲ್ಲ ಅಂತ ತಿಳ್ಕೋಬಾರ್ದು. ಮತ್ತೆ ಪೂರ್ಣ ಆನಂದ ಪರಮಾತ್ಮನಿಗೆ, ದುಃಖದ ಹೆಸರೇ ಪರಮಾತ್ಮನಿಗಿಲ್ಲ. ಇದು ಪರಮಾತ್ಮನ ಸಾಮರ್ಥ್ಯ. ಆನಂದ ಪೂರ್ಣ ಇದೆ, ದುಃಖ ಎಷ್ಟೂ ಇಲ್ಲ. ನಮಗೆ ಆನಂದ ಸ್ವಲ್ಪ ಇದೆ, ದುಃಖನೂ ಗಂಟೆ ಹಾಕೋ ಬಂದಿದೆ ಜೊತೆಗೆ. ನಮಗೆ ಆನಂದ ಇದೆ, ದುಃಖನೂ ಇದೆ, ಆದರೆ ಪರಮಾತ್ಮನಿಗೆ ಆ ಹೆಸರೇ ಇಲ್ಲ. ಇವತ್ತು ಯೋಚನೆ ಮಾಡಿದರೆ ಎಷ್ಟು ವ್ಯತ್ಯಾಸ ಇದೆ. ಪರಮಾತ್ಮನ ಭೋಗಕ್ಕೂ ಜೀವರ ಭೋಗಕ್ಕೂ ತುಂಬ ವ್ಯತ್ಯಾಸ ಉಂಟು. ಇದನ್ನು ಅರ್ಥ ಮಾಡಿ, ಪಶು ತಿನ್ನದ್ದು ಬಾಳೆಹಣ್ಣು ಕೊಡಿ, ಪಶು ತಿನ್ನೋ ಕ್ರಮನೇ ಬೇರೆ, ಮನುಷ್ಯ ತಿನ್ನೋ ಕ್ರಮನೇ ಬೇರೆ. ಪಶು ಅನಾಮತ್ ತಿಂದು ಹಾಕಿಬಿಡುತ್ತೆ ನಡಿ. ಪಶು ಇವನು ಹಾಗಲ್ಲ, ಸಿಪ್ಪೆ ತೆಗೆದು ಒಂದು ಒಗೆದು ಬಿಟ್ಟು ಯಾರೋ ಬೀಳಾಗ ಮಾಡಿ ತಾನು ಲಕ್ಷಣವೇ ಹೋಗೋದಿಲ್ಲ, ಅದು ದಾರಿಯಲ್ಲೇ ಎಸಿತಾನೆ ಬಿಡೋದಿಲ್ಲ. ಬೇರೆ ಪಶು ಆಗಿ ಮಾಡೋದಿಲ್ಲ ಪಾಪ. ಪಶುಗಳು ಸಾರ್ಪಾಲು ವಾಸಿ ಬೀದಿಯಲ್ಲಿ ಬಿಸಾಕಿಬಿಟ್ಟು ಇನ್ನೊಬ್ಬರು ಬೀಳೋದಕ್ಕೆ ಕಾರಣ ಆಗೋದಿಲ್ಲ. ಮನುಷ್ಯನ ತಲೆಯಾಟ್ರಿ ಮಾಡೋದು ಮನುಷ್ಯನೇ ಇವನು. ಅಂದರೆ ಇವನಿಗೆ ಈ ಒಂದು ಶಕ್ತಿ ಇರೋ ಪಶುಗಳಿಗಿಲ್ಲ. ಇನ್ನೂ ಮುಂದೆ ಹೋಗಿಬಿಟ್ರೆ ಒಂದು ಮೋಸಂಬಿ ಇದೆ, ಅದರ ತೊಳೆ ಇದೆ, ಅದನ್ನು ತೆಗೆಯೋದು ಬೇರೆ. ಆಮೇಲೆ ಜ್ಯೂಸ್ ತೆಗೆದು ಬಿಟ್ಟಾಗ ಇನ್ನೂ ಸಾರ ಬಂತದ್ರೊಳಗೆ. ಬರೀ ಹಣ್ಣಿನ ರೀತಿಗಿಂತ ಜ್ಯೂಸ್ ಮಾಡಿದಾಗ